ಅದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ನಾಲ್ಕನೇ ಪದ್ಯ, ಬಿಂಬ ಪ್ರತಿಬಿಂಬ ಸಂಧಿ ಇಲ್ಲ ಬಿಂಬೋಪಾಸನ ಸಂಧಿಯಲ್ಲಿ ನಾದಬೋಧನ ಶಬ್ದದಲ್ಲು ಅನ್ನುವ ಪದ್ಯ ಲಾಸ್ಟ್ ಕ್ಲಾಸ್ ಅಲ್ಲಿ ಬ್ರೀಫ್ ಆಗಿ ನೋಡಿದ್ದೀವಿ, ಅದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಇವತ್ತು ನಾದಬೋಧನ ಶಬ್ದದೊಳು ಬಿಂದೋದನೋದಕದೊಳಗೆ ಘೋಷಣು ವಾದದೊಳು ಶಾಂತಾಖ್ಯ ಜಠರಾಜ್ಞಿಯೊಳು ಇರುತಿಪ್ಪ ವೈದಿಕ ಸುಶಬ್ದದೊಳು ಪುತ್ರ ಸಹೋದರಾನುಗರೊಳತಿ ಶಾಂತನ ಪಾದ ಕಮಲನ ವರದ ಚಿಂತಿಸು ಈ ಪರಿಯಲಿಂದ ಅಂತೇಳಿ. ಇದು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದಂತೆ ಓಂಕಾರ ಇದೆ, ಪ್ರಣವ ಇಲ್ಲ ಓಂಕಾರ ಅಂತ ಕರೆಯುವುದು. ಈ ಓಂಕಾರದಲ್ಲಿ ಭಗವಂತ ಓಂಕಾರದಿಂದ ಆ ಒಂದು ಅಕ್ಷರದ ಏಕಾಕ್ಷರ ಅಂತೇಳಿ ಓಂಕಾರದಿಂದ ಎಲ್ಲ ವರ್ಣಗಳು ಎಲ್ಲ ಅಕ್ಷರಗಳು ಆಮೇಲೆ ವೇದಗಳು ಎಲ್ಲವೂ ಅದರಿಂದ ಹುಟ್ಟಿ ಬಂತು ಅಂತೇಳಿ. ಸೊ ಈ ಓಂಕಾರಕ್ಕೆ ಅತ್ಯಧಿಕವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಆ ಓಂಕಾರದಲ್ಲಿ 8 ಅಕ್ಷರಗಳಿದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೋಚರವಾಗುವಂತಹದ್ದು ಆ ಊಮ ಆ ಊಮ ಓಂ 3 ಅಕ್ಷರಗಳಂತ ಬಹಳ ಜನ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಆಚಾರ್ಯರು ಬಂದು ಇಲ್ಲ ಇದು 3 ಅಕ್ಷರಗಳಲ್ಲ, ಇದರಲ್ಲಿ 8 ಅಕ್ಷರಗಳಿವೆ ಅಂತೇಳಿ. ಮಿಕ್ಕ 5 ಅಕ್ಷರಗಳು ಅವು ಅಕ್ಷರ ಅಂದ್ರೆ ಹಿಡನ್ ಆಗಿ ಡಾರ್ಮೆಂಟ್ ಆಗಿರುವಂತಹದ್ದು. ನಾವು ಓಂಕಾರ ಹೇಳುವಾಗ ಹೇಗೆ ಹೇಳಬೇಕು ಓಂಕಾರ ಅಂತ ಹೇಳಿದರೆ ನಾಭಿ ಕಮಲದಿಂದ ನಾಭಿಯಿಂದ ಓಂಕಾರ ಸ್ವರ ಮಿಕ್ಕ ಅಕ್ಷರಗಳು ಹೇಳೋದಕ್ಕೂ ಓಂಕಾರ ಹೇಳೋದಕ್ಕೆ ವ್ಯತ್ಯಾಸ. ಅದಕ್ಕೆ ಓಂಕಾರ ಹೇಳುವಾಗ ಓಂ ಅನ್ನುವ ಶಬ್ದ ನಾಭಿಯಿಂದ ಹುಟ್ಟಿ ಬರಬೇಕಂತೇಳಿ. ಮಿಕ್ಕ ಶಬ್ದಗಳು ಗಂಟ್ಲಿಂದ ಅಲ್ಲಿಂದ ಜಸ್ಟ್ ಕುತ್ತಿಗೆಯಿಂದ ಹರಿಯೇ ಹೊರಗೆ ಬಂದ್ಬಿಡುತ್ತೆ. ಆದ್ರೆ ಓಂಕಾರ ಹೇಳುವಾಗ ಆ ಓಂಕಾರ ನಾಭಿಯಲ್ಲಿ ನಮ್ಮ ಧ್ವನಿಯನ್ನು ಅಲ್ಲಿಂದ ಹೊತ್ತುಕೊಂಡು ಬರಬೇಕಂತೇಳಿ ತಕೊಂಡು ಬಂದು ಕುತ್ತಿಗೆ ಹತ್ರ ಬಂದು ಅದರಲ್ಲಿ ಹಿಡನ್ನಾಗಿರುವಂತಹ ನಾದ ಇದೆ, ಬಿಂದು ಅನ್ನೋದಿದೆ, ಘೋಷ ಅನ್ನೋದಿದೆ, ಶಾಂತ ಅತಿಶಾಂತ ಅನ್ನುವ 5 ಈ ಹಿಡನ್ ಫಾರ್ಮ್ಸ್ ಆಫ್ ಲೆಟರ್ಸ್. ಈ 5 ಕೂಡ ನಾವು ಓಂಕಾರದಲ್ಲಿ ಅಂತರ್ಗತವಾಗಿದೆ ಅಂತ ತಿಳ್ಕೊಂಡು ನಾವು ಎಲ್ಲದರ ಒಳಗೆ ಒಂದೊಂದರ ಒಳಗೆ ಆ ಭಗವಂತನ ರೂಪ ಗುಣಗಳ ಚಿಂತನೆ ಮಾಡಬೇಕು ಅಂತೇಳಿ. ಓಂಕಾರದಲ್ಲಿ ಆ ಊಮನಲ್ಲಿ ನಾವು ಭಗವಂತನ ಆ ಅನ್ನುವುದರಲ್ಲಿ ಭಗವಂತನ ರೂಪ ಚಿಂತನೆ ಮಾಡುವಾಗ ಅನ್ನ ಅನ್ನಾದವೆಲ್ಲ ನೋಡಿದಿವಿ. ಅಕಾರ ಅಕಾರದಲ್ಲಿ ಆ ಅವನು ಯಾವುದು ಅಲ್ಲದೆ ಇರುವವನು, ಆದ್ರೆ ಎಲ್ಲದರ ಒಳಗೆ ಇದ್ದಾನೆ. ಆ ಕಾರಣದಿಂದ ಅಕಾರ ಭಗವಂತನ ಸರ್ವ ವಿಲಕ್ಷಣತ್ವವನ್ನು ಹೇಳುತ್ತೆ. ಉಕಾರ ಅನ್ನೋದು ಭಗವಂತನ ಉತ್ಕೃಷ್ಟತೆಯನ್ನು ಹೇಳುತ್ತೆ. ಮಕಾರ ಅನ್ನೋದು ಭಗವಂತನ ಸರ್ವೋತ್ತಮ ಜ್ಞಾನವನ್ನು ಹೇಳುತ್ತೆ. ಈ ವಿಧವಾಗಿ ಆ ಊಮ ಆದ ಮೇಲೆ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಇದು ಏನನ್ನು ತಿಳಿಸಿಕೊಡುತ್ತೆ ಅಂತ ಹೇಳಿದರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಪದ್ಯದಲ್ಲಿ ತುಂಬಾ ಲೇಯರ್ಸ್ ಆಫ್ ಮೀನಿಂಗ್ ಅಂತ ಹೇಳ್ತೀವಲ್ಲ, ಮೇಲ್ನೋಟಕ್ಕೆ ನೋಡಿದಾಗ ಅರ್ಥ ನಾದ ಬೋಧನ ಶಬ್ದದೊಳಗು ನಾವು ಊಟ ಮಾಡುವಾಗ ಶಬ್ದ ಮಾಡ್ತೀವಿ, ಆ ಶಬ್ದದಲ್ಲಿ ನಾದ ಇದೆ ಅಂತೇಳಿ. ಆದ್ರೆ ಅದೇ ಹಾಗೆ ಅಲ್ಲ, ನಾದ ಏನೋ ಊಟ ಮಾಡುವಾಗ ಶಬ್ದ ಬಂದ್ರೆ ಅದರಲ್ಲಿ ಭಗವಂತನ ಚಿಂತನೆ ರೂಪ ಚಿಂತನೆ ಮಾಡುವುದು ಅಷ್ಟೇ ಅಲ್ಲ. ನಾದದಲ್ಲಿ ಭಗವಂತ ಅಂದ್ರೆ ನಾದ ನಾಮಕ ವಾಚಿನಾದ ಭಗವಂತ ಭೋಜನ ಮಾಡುವ ಕಾಲದಲ್ಲಿ ನಾವು ಮಾಡುವ ಭೋಜನ ಮಾಡುವ ಶಬ್ದ ಅಲ್ಲ, ಭೋಜನ ಮಾಡುವಾಗ ಭಗವಂತನ ಚಿಂತನೆಯನ್ನು ಮಾಡ್ತೀವಿ. ಭಗವಂತನ ಬಗ್ಗೆ ಸ್ತೋತ್ರ ಮಾಡುವುದಾಗಲಿ, ಭಗವಂತನ ಬಗ್ಗೆ ಹಾಡು ಹೇಳುವುದಾಗಲಿ, ಆ ವಿಧವಾಗಿ ಯಾವ ಶಬ್ದಗಳನ್ನ ಅಂದ್ರೆ ತಿನ್ನುವ ಶಬ್ದ ಅಲ್ಲ, ಒಂದು ಹಾಡು ಭಗವಂತನ ಹಾಡು ಹೇಳುವುದು, ಭಗವಂತನ ಕೀರ್ತನೆ ಮಾಡುವುದು, ಏನು ಮಾಡ್ತೀವೋ ಆ ಎಲ್ಲ ಶಬ್ದಗಳು ಅದು ಮುಖ್ಯವಾಗಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಶಬ್ದದಲ್ಲಿ ಭಗವಂತ ಇದ್ದಾನೆ, ಆ ತಿನ್ನುವ ಶಬ್ದದಲ್ಲಿ ಇದ್ದಾನೆ. ಆದ್ರೆ ಅಲ್ಲಿಗೆ ನಾವು ನಿಲ್ಲಿಸದೆ ಆ ಶಬ್ದದಲ್ಲಿರುವ ಭಗವಂತನ ರೂಪ ಚಿಂತನೆಯನ್ನು ಅನುಸಂಧಾನಕ್ಕೆ ತಂದುಕೋಬೇಕಂತ ಹೇಳಿದ್ರೆ ಭಗವಂತನನ್ನು ಕೀರ್ತನೆ ಮಾಡುವುದು ಆ ಶಬ್ದದಲ್ಲಿ ಕೂಡ. ಸೊ ಈ ವಿಧವಾಗಿ ಭೋಜನ ಮಾಡುವಾಗ ನಾದವನ್ನು ಯಾವ್ದು ಮಾಡ್ತೀವೋ ಆ ನಾದ ಭೋಜನ ಶಬ್ದದೊಳಗೆ ಆ ಭೋಜನ ಕಾಲದಲ್ಲಿ ಮಾಡುವ ಎಲ್ಲ ಶಬ್ದಗಳ ಒಳಗೂ ಕೂಡ ಆ ನಾದ ರೂಪದಲ್ಲಿ ಭಗವಂತ ನಾದ ನಾಮಕನಾಗಿ ನಾದ ವಾಚ್ಯನಾಗಿ ನಾದ ಅಂತ ಹೇಳಿದ್ರೆ ವೇದನಾದಗಳು ಸೊ ವೇದದ ಧ್ವನಿಗಳು ಅವೆಲ್ಲದರಲ್ಲಿ ಅಂತರ್ಗತನಾಗಿರುವ ಭಗವದ್ ರೂಪಗಳಿದೆ ಅಂತ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಬಿಂದು, ಬಿಂದು ಅಂತ ಹೇಳಿದರೆ ಡಾಟ್ ಅಂತ ಹೇಳಿ, ಡಾಟ್ ಅಂತ ಹೇಳಿದ್ರೆ ಬರೆಯುವಾಗ ನಾವು ಒಂದು ಓಂಕಾರ ಬರೆಯುವಾಗ ಒಂದು ಡಾಟ್ ಇಟ್ಟು ಅದು ಬಿಂದೆ, ಅಲ್ಲಿ ಬಿಂದು ನಮಗಿದೆ. ಅಷ್ಟೇ ಅಲ್ಲದೆ ಭಗವಂತ ಬಿಂದು, ಬಿಂದು ಅಂತ ಹೇಳಿದರೆ ಡ್ರಾಪ್ ಅಂತ ಹೇಳಿ, ಏನು ಬಿಂದು ಉದಕ ಓದನ. ನಾವು ಯಾವುದೇ ಒಂದು ಊಟ ಅಡಿಗೆ ಮಾಡಬೇಕಂದ್ರೆ ಅಡಿಗೆಗೆ ನೀರು ಮುಖ್ಯವಾದ ಇಂಗ್ರೀಡಿಯಂಟ್. ಬಿಂದು ಅನ್ನೋದು ಭಗವಂತನ ಆ ಬಿಂದು ರೂಪನಾದ ಬಿಂದುವಾಚ್ಯನಾದಂತಹ ಭಗವಂತ ಅವನು ಉದಕದ ಒಳಗೆ ಓದನ ಅಂದ್ರೆ ಬೋಧನ ಮಾಡತಕ್ಕ ಪ್ರತಿ ತುತ್ತು ಒಂದೊಂದು ಓದನ ಅಂದ್ರೆ ಅನ್ನ ಫುಡ್ ದಟ್ ಇಸ್ ಕುಕ್ಡ್, ಯಾವ ಅಡಿಗೆಯನ್ನು ಕುಕ್ ಮಾಡ್ತೀವೋ ಆ ಓದನದ ಒಳಗೆ, ಆ ಉದಕದ ಒಳಗೆ, ನೀರಿನ ಒಳಗೆ, ಆ ನೀರಿನ ಉಪಯೋಗಿಸಿಕೊಂಡು ಮಾಡಿದ ಅಡಿಗೆ ಪದಾರ್ಥಗಳ ಒಳಗೆ, ಎಲ್ಲದರ ಒಳಗೆ ಆ ಬಿಂದು ನಾಮಕನಾದ ಭಗವಂತ ಇದ್ದು ಆ ಪದಾರ್ಥಗಳನ್ನು ಬೇಯಿಸುವಂತೆ ಮಾಡಿ, ರುಚಿ ಬರುವಂತೆ ಮಾಡಿ, ನಾವು ತಿನ್ನುವುದಕ್ಕೆ ಯೋಗ್ಯವಾಗುವಂತೆ ಮಾಡಿ, ನಮ್ಮ ಹೊಟ್ಟೆ ಒಳಗೆ ಹೋದ ಮೇಲೆ ಜೀರ್ಣ ಆಗಲಕ್ಕೆ ಅನುಕೂಲವಾಗುವಂತೆ ಮಾಡಿರ್ತಾನೆ ಭಗವಂತ. ಈ ವಿಧವಾಗಿ ಬಿಂದು ವಾಚ್ಯನಾದವನು, ಬಿಂದು ನಾಮಕನಾದಂತಹ ಭಗವಂತ ಆ ನೀರಿನ ಒಳಗೇನು, ಆ ನೀರಿನಿಂದ ಆ ಪದಾರ್ಥಗಳನ್ನು ಅಡಿಗೆ ಮಾಡಿದಾಗ, ಅಡಿಗೆ ಮಾಡಿದ ಪದಾರ್ಥಗಳ ಒಳಗೆ ಎಲ್ಲದ ಒಳಗೂ ತುಂಬಿ ಇರುವ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಘೋಷ ನಾಮಕ ಪರಮಾತ್ಮ, ಇದು ನಾದ ಇದು ಆಯಿತು. ಘೋಷ, ಘೋಷ ನಾಮಕನಾದ ಭಗವಂತ, ಘೋಷ ವಾಚ್ಯನು, ಘೋಷ ನಾಮಕನಾದಂತಹ ಭಗವಂತ ಅವನು ಎಲ್ಲಿದ್ದಾನೆ ಅಂತ, ಘೋಷ ಅನುವಾದದೊಳು ಅಂತ ಹೇಳಿ, ಘೋಷನು ವಾದದೊಳು, ಘೋಷನು ವಾದದೊಳು ಅಂತೇಳಿ ಒಂದು ಪಾಠ ಮಾಡಬಹುದು. ಘೋಷ ಅನುವಾದದೊಳು ಅಂತ ಎರಡು ಎರಡು ವಿಧವಾಗಿ ನಾವು ನೋಡಬಹುದು. ಘೋಷನು ವಾದದೊಳಗಿದ್ದಾನೆ ಭಗವಂತ. ವಾದ ಅಂದ್ರೆ ಪ್ರತಿಯೊಂದು ವಾದ ವದನ ಬಾಯಿಯಿಂದ ಬಂದ ಮಾತುಗಳೆಲ್ಲವೂ ವಾದಗಳು. ಸೊ ಆ ಘೋಷ ನಾಮಕ ಪರಮಾತ್ಮ ವಾದದೊಳಗಿದ್ದಾನೆ. ಇಲ್ಲ, ಘೋಷ ಅನುವಾದ, ಅನುಸೃತ್ಯ ವಾದ. ಏನನ್ನು ಅನುಸೃತ್ಯ? ವೇದ, ಪುರಾಣ, ಇತಿಹಾಸ, ಭಗವಂತನ ಚಿಂತನೆಯನ್ನು ಕೊಡುವ ಯಾವ ಯಾವ ಲಿಟ್ರೇಚರ್ ಇದು, ಆ ಅಂದ್ರೆ ನಮಗೆ ಸದ್ಗ್ರಂಥಗಳಿಗೆ ಅನುಸೃತ್ಯ ಅನುಸಾರವಾಗಿರುವಂತಹ ವಾದ. ಸೊ ಈ ಘೋಷನಾಮಕನಾದ ಭಗವಂತ, ಘೋಷವಾಚ್ಯನಾದವನು, ಘೋಷ ಅಂದ್ರೆ ಶಬ್ದ, ಸೌಂಡ್. ಈ ಘೋಷ ಹೇಗೆ, ವೇದ ಘೋಷ ಅಂತೀವಿ ನಾವು, ವೇದಘೋಷ. ವೇದಘೋಷ ಮಾಡಿದಾಗ ಅನುವಾದ, ಆ ವೇದಘೋಷದ ಅನುವಾದ, ಅದನ್ನು ನಾವು ಹೊರಗೆ ಹೇಳುವಾಗ ಅನುವಾದ ಅನುಸೃತ್ಯವಾದ, ಶಾಸ್ತ್ರಗಳಿಗೆ ಅನುಕೂಲವಾಗಿ ಮಾಡುವ ಪ್ರತಿಯೊಂದು ಮಾತಿನ ಒಳಗೂ ಘೋಷನಾಮಕನಾದಂತಹ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಈ ಘೋಷನಾಮಕ ಪರಮಾತ್ಮ ಅನುವಾದದ ಒಳಗಿದ್ದಾನೆ. ಅದಾದ ಮೇಲೆ ಶಾಂತಾಖ್ಯ ಜಠರಾಗ್ನಿಯೊಳು ಅಂತೆ, ಶಾಂತನಾಮಕ ಭಗವಂತ ಜಠರಾಗ್ನಿಯೊಳಗಿದ್ದಾನೆ. ಇದು ನೋಡ್ರಿ, ನಮಗೆ ಜಠರಾಗ್ನಿ ಅಂತ ಹೇಳಿದ್ರೆ ಒಳಗೆ ಹೊಟ್ಟೆ ಒಳಗಿರುವಂತಹ ಬೆಂಕಿ, ಬೆಂದ್ರೆ ನಮಗೆ ಹಸಿವೆ ಹುಟ್ಟಿಸುವಂತಹದ್ದು, ಜೀರ್ಣ ಮಾಡುವಂತಹದ್ದು, ಈ ಜಠರಾಗ್ನಿ ಅಂತ ಕರೀತಾರೆ. ಹೊಟ್ಟೆ ಒಳಗಿರುವಂತಹ ಗುಪ್ತವಾಗಿರುವಂತಹ ದ ಫೈರ್ ಇನ್ ದ ಸ್ಟಮಕ್ ಅಂತೀವಲ್ಲ, ಆ ವಿಧವಾಗಿ ಇದು ಹಸಿವೆ ಆದಾಗ ನಾವು ಊಟ ಮಾಡಿದ್ರೆ ಶಾಂತವಾಗುತ್ತೆ. ಈ ಜಠರಾಗ್ನಿ ಶಾಂತ, ಜಠರಾಗ್ನಿ ಬರುವಂತೆ ಮಾಡುವವನು ಭಗವಂತ, ಜಠರಾಗ್ನಿ ಶಾಂತವಾಗುವಂತೆ ಮಾಡುವನು ಭಗವಂತ. ಅದಕ್ಕೆ ಶಾಂತಾಖ್ಯ, ಶಾಂತ ಅಂತ ಕರೆಯಲ್ಪಡುವಂತಹ ಭಗವಂತ ಜಠರಾಗ್ನಿಯೊಳಗೆ ಇರುತ್ತಿಪ್ಪ, ಈ ಜಠರಾಗ್ನಿಯೊಳಗೆ ಇದ್ದು ನಮಗೆ ಆ ಹಸುವೆಯನ್ನು ಶಾಂತಪಡಿಸುತ್ತಾನೆ. ಅದಕ್ಕೆ ಶಾಂತನಾಮಕನಾದ ಭಗವಂತ ಜಠರಾಗ್ನಿಯಲ್ಲಿ ಇರಬೇಕು, ಇದ್ದು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಮಾಡ್ತೇವೆ. ವಿದ್ಯೆ ಇದ್ದಾನೆ, ಮಾಡ್ತಾ ಇದ್ದಾನೆ, ಆದ್ರೆ ಆ ತಿಳುವಳಿಕೆ ನಮಗೆ ಬರಬೇಕು. ನಾವು ಹೇಳಿದ ಮೂಲಕವಾಗಿ ಭಗವಂತ ಅಲ್ಲಿ ಬರ್ತಾ ಇದ್ದಾನೆ ಅಂತಲ್ಲ, ಭಗವಂತ ಎಲ್ಲರ ಜಠರಾಗ್ನಿಯೊಳಗೆ ಇದ್ದಾನೆ. ಯಾರು ಭಗವಂತನ ಬಗ್ಗೆ ಏನು ತಿಳಿಯದಾಗಿರೋರು ಇದ್ರು ಕೂಡ ಅವರ ಜಠರಾಗ್ನಿಯೊಳಗೂ ಭಗವಂತ ಇದ್ದಾನೆ, ಆದ್ರೆ ಅದರ ಮೂಲಕವಾಗಿ ಅವರಿಗೆ ಏನು ಗೊತ್ತಿಲ್ಲ. ಸೊ ಆದ್ರೆ ನಾವು ತಿಳಿದವರು ಅಂದ್ರೆ ಭಗವಂತನ ಚಿಂತನೆ ಮಾಡುವವರು, ಜಠರಾಜ್ಞೆಯೊಳಗೆ ಭಗವಂತ ಶಾಂತ ವಾಚ್ಯನಾಗಿ ಶಾಂತರೂಪನಾದ ಭಗವಂತ ಇದ್ದಾನೆ ಅಂತ ತಿಳಿದು ಅವನ ಧ್ಯಾನವನ್ನು ಮಾಡಿ ಅವನ ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಶಾಂತಾಕ್ಯ ಜಠರಾಜ್ಞೆಯಲ್ಲೂ ಇರುತ್ತಿಪ್ಪ, ವೈದಿಕ ಸುಶಬ್ದದಳು ಪುತ್ರ ಸಹೋದರ ಅನುರಾಗದಳು ಅತಿಶಾಂತನ. ಇಲ್ಲಿ ನೋಡ್ರಿ, ಜಠರಾಜ್ಞೆಯಳು ಮಾತ್ರ ಇದ್ದಾನಂತದ್ರೆ ಅಷ್ಟೇ ಅಲ್ಲ, ವೈದಿಕ ಶಬ್ದದೊಳಗೂ ಇದ್ದಾನೆ ಭಗವಂತ. ವೈದಿಕ ಶಬ್ದದೊಳಗೂ ಕೂಡ ಶಾಂತಾಖ್ಯನಾದಂತೆ ಶಾಂತನಾಮಕನಾದ ಭಗವಂತ ಇದ್ದಾನೆ. ಅಷ್ಟೇ ಅಲ್ಲದೆ ಪುತ್ರ ಸಹೋದರ ಅನುಗರ ಒಳು ಅತಿಶಾಂತನು ಇದ್ದಾನೆ. ಇಲ್ಲಿ ಅನುಗರು ಅಂತ, ಅನುಗರು ಅಂತ ಹೇಳಿದ್ರೆ ಅನುಸೃತ್ಯ ಅಂದ್ರೆ ನಮಗೆ ಆಲ್ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ಅನುಸೃತ್ಯ ಗಚ್ಚಂತಿ ಇತಿ ಅನುಗಾಹ. ಅನುಗ ಅಂದ್ರೆ ಅನುಗ, ಅನು ಅಂದ್ರೆ ನಮ್ಮನ್ನು ಅನುಸರಿಸಿ ಬರುವಂತವ್ರು, ಅನುಸರಿಸಿ ಬರುವಂತವ್ರು ಅಂತ ಹೇಳಿದ್ರೆ ಸರ್ವೆಂಟ್ಸ್ ಇರಬಹುದು, ಆರ್ ಫ್ರೆಂಡ್ಸ್ ಇರಬಹುದು, ಇಲ್ಲ ಬಂಧುಗಳು ಇರಬಹುದು, ಬಾಂಧವರು ಎಲ್ಲರೂ ಕೂಡ. ಪುತ್ರ ಅಂತ ಹೇಳಿದ್ರೆ ಅದು ಮಕ್ಕಳಾಯ್ತು. ಸಹೋದರರು ಅಂದ್ರೆ ನಮ್ಮ ಜೊತೆಯಲ್ಲಿ ಹುಟ್ಟಿದಂತ ಅವರು. ಅನುಗರು ಅಂತ ಹೇಳಿದ್ರೆ ಮಿಕ್ಕವರೆಲ್ಲರೂ ಕೂಡ, ಆಲ್ ಅದರ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಅಕ್ವೈಂಟೆನ್ಸಸ್. ಅವರ ಒಳಗೆ ಅತಿಶಾಂತನ ಪಾದ ಕಮಲ ಅನವರದ ಚಿಂತಿಸಿ ಈ ಪರಿಯಲಿಂದ ಅಂತೇಳಿ. ಈ ಅವರ ಒಳಗೆ ಅತಿಶಾಂತ ಯಾಕೆ ಅಂದ್ರೆ ನಾವು ಅವರ ಬಗ್ಗೆ ಅತಿಶಾಂತದಿಂದ ಇರಬೇಕು, ಅವರು ನಮ್ಮ ಬಗ್ಗೆ ಏನು ಅತಿಶಾಂತ, ಅವರಿಗೆ ನಮಗೆ ರಿಲೇಶನ್ಶಿಪ್ ಚೆನ್ನಾಗಿರಬೇಕಂದ್ರೆ ಅತಿಶಾಂತತೆ ಬರಬೇಕು. ಅತಿಶಾಂತ ನಾಮಕನಾದ ಭಗವಂತ ಅವರ ಒಳಗೆ ನಿಂತು ನಮ್ಮ ಒಳಗೆ ನಿಂತು ಕಂಪ್ಯಾಟಿಬಿಲಿಟಿ ಕೊಡಬೇಕಂತ ಹೇಳಿದ್ರೆ ಅತಿಶಾಂತನಾದ ಭಗವಂತನ ಅನುಗ್ರಹ ಇರಬೇಕು. ಅದಕ್ಕೆ ಅತಿಶಾಂತ ಅಂತ ಕರೆಯಲ್ಪಡುವಂತಹ ಭಗವಂತ ವೈದಿಕ ಶಬ್ದದ ಒಳಗೆ ಇದ್ದಾನೆ. ವೈದಿಕ ಶಬ್ದ ಅನ್ನೋದು ಶಾಂತಕ್ಕೂ ಅತಿಶಾಂತಕ್ಕೂ ಎರಡಕ್ಕೂ ಮಧ್ಯೆ ಹಾಕಿದ ದೆಹಲಿ ನ್ಯಾಯದಿಂದ, ಅಂದ್ರೆ ಹೊಸ್ತುಲ ಒಳಗೆ ದೀಪ ಇಟ್ಟರೆ ರೂಮ್ ಒಳಗೆ ದೀಪ ಬರುತ್ತೆ, ಹೊರಗೆ ದೀಪ ಬರುತ್ತೆ, ದೆಹಲಿ ನ್ಯಾಯ ಅಂತ ಕರೀತಾರೆ. ಈ ವಿಧವಾಗಿ ಹೊಸ್ತಲಿನಲ್ಲಿ ದೀಪ ಇಟ್ಟರೆ ಹಾಗೆ ಎರಡು ಕಡೆ ಬರುತ್ತೋ, ಈ ವೈದಿಕ ಶಬ್ದ ಅನ್ನೋದು ಶಾಂತ ಅತಿಶಾಂತ ಎರಡಕ್ಕೂ ಅನ್ವಯ ಮಾಡ್ಕೊಳ್ರಿ. ಶಾಂತ ಅಂತ ಕರೆಯಲ್ಪಡುವ ಭಗವಂತ ವೈದಿಕ ಶಬ್ದದೊಳಗಿದ್ದಾನೆ, ಅತಿಶಾಂತ ಅಂತ ಕರೆಯಲ್ಪಡುವಂತಹ ಭಗವಂತವನು ವೈದಿಕ ಶಬ್ದದ ಒಳಗಿದ್ದಾನೆ. ಶಾಂತಕ್ಕೆ ಜಠರಾಗ್ನಿಯೊಳಗೂ ಇದ್ದಾನೆ, ಅತಿಶಾಂತ ಪುತ್ರ ಮಕ್ಕಳು ಸಹೋದರರು ಅಕ್ಕ ತಮ್ಮಂದರು ಅನ್ನ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರೂ ಆಲ್ ಸಿಬ್ಲಿಂಗ್ಸ್ ಎಲ್ಲರ ಒಳಗೂ ಕೂಡ ಅನುಗರು ಎಲ್ಲ ಬಂಧು ಮಿತ್ರರು ಎಲ್ಲರ ಒಳಗೂ ಕೂಡ ಅತಿಶಾಂತನಾದಂತಹ ಭಗವಂತನ ಪಾದ ಕಮಲಗಳನ್ನು ಅನವರತ ಎಡಬಿಡದೆ ಯಾವಾಗಲೂ ಕೂಡ ಚಿಂತಿಸು ಈ ಪರಿ ಈ ಪರಿಯಿಂದ ಚಿಂತನೆ ಮಾಡಬೇಕಂತೇಳಿ. ಯಾವ ಪರಿಯಲ್ಲಿಂದ ಚಿಂತನೆ ಮಾಡಬೇಕು? ಅವರಿಗೆ ಅವರ ಒಳಗಿರುವ ಭಗವಂತನ ಅತಿಶಾಂತ ರೂಪಗಳು, ನಮ್ಮ ಒಳಗಿರುವ ಭಗವಂತನ ಅತಿಶಾಂತ ರೂಪಗಳು ಎರಡೂ ಕೂಡ ನಮಗೆ ಆ ಒಂದು ಸಮನ್ವಯ ಬರುವಂತೆ ನಮಗೆ ರಿಲೇಷನ್ಶಿಪ್ ಎಲ್ಲ ಭಗವಂತ ಅತಿಶಾಂತನಾದ ಭಗವಂತ ಸ್ವಲ್ಪ ತಲೆ ತಿರುಗಿಸ ಅಂದ್ರೆ ರಿಲೇಷನ್ಶಿಪ್ ಹರ್ಟ್ ಆಯ್ತು ಅಂತ ಹೇಳಿ, ಭಗವಂತ ತಲೆ ಈ ಕಡೆ ತಿರುಗಿಸಿದ್ರೆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಸೊ ಅತಿಶಾಂತನ ಅನುಗ್ರಹ ಬೇಕು ನಮಗೆ ಎಲ್ಲರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರಬೇಕಂದ್ರೆ ಅತಿಶಾಂತನಾದ ಭಗವಂತನ, ಯಾಕಂದ್ರೆ ಅತಿಶಾಂತತೆ ಬೇರೆ ಎಕ್ಸ್ಟ್ರೀಮ್ ಪೀಸ್ ಹೈ ಪೀಸ್ ಹೈ ಅಮೌಂಟ್ ಆಫ್ ಪೀಸ್ ಇದ್ರೆ ನಮಗೆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಸೊ ಆ ಅತಿಶಾಂತನಾದ ಭಗವಂತನ ರೂಪಗಳ ಚಿಂತನೆಯನ್ನು ಆಯುಧವಾಗಿ ನಾವು ಮಾಡಬೇಕು, ಎಲ್ಲರ ಒಳಗೂ ಚಿಂತನೆ ಮಾಡಬೇಕಂತೇಳಿ ಈ ಐದು ಅಕ್ಷರಗಳ ಭಗವದ್ ರೂಪಗಳ ಚಿಂತನೆಯನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಾದಬೋಧನ ಶಬ್ದದೊಳು ಬಿಂದೋದನೋದಕದೊಳಗೆ ಘೋಷನು ವಾದದೊಳು ಶಾಂತಾಖ್ಯ ಜಠರಾಗ್ನಿಯೊಳು ಇರುತಿಪ್ಪ ವೈದಿಕ ಸುಶಬ್ದದೊಳು ಪುತ್ರ ಸಹೋದರಾನುಗರೊಳತಿ ಶಾಂತನ ಪಾದ ಕಮಲ ನವರತ ಚಿಂತಿಸು ಈ ಪರಿಯಲಿಂದ ಅಂತೇಳಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಅಂತೇಳಿ ಇಲ್ಲಿಗೆ ಇವತ್ತನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.